ಗೃಹಸ್ಥಾಶ್ರಮ. ರಘುವಂಶದಲ್ಲಿ ಬಾಹುಕ ಎಂಬ ರಾಜನೊಬ್ಬನು ಇದ್ದನು. ಇತರ ರಘುವಂಶದ ರಾಜರ ಹಾಗೆ ಈ ಬಾಹುಕ ರಾಜನಿಗೆ ವಿಜಯವು ತನ್ನ ಬಳಿ ಇರಲಿಲ್ಲ. ಈ ರಘುವಂಶದಲ್ಲೇ ಮುಂದೆ ಶ್ರೀರಾಮಚಂದ್ರನು ಕೂಡ ಬರುತ್ತಾನೆ. ಅಂತಹ ಪ್ರಖ್ಯಾತಿ ಪಡೆದ ವಂಶವು ಈ ರಘುವಂಶವು. ಆದರೆ ಈ ರಘುವಂಶದ ರಾಜನಿಗೆ ಮಾತ್ರ ಅದೃಷ್ಟವಿರಲಿಲ್ಲ, ಬಾಹುಕ ರಾಜನಿಗೆ ಅದೃಷ್ಟವಿರಲಿಲ್ಲ. ಎಲ್ಲರನ್ನೂ ಜಯಿಸುವ ಶಕ್ತಿ ಇರಲಿಲ್ಲ. ಶತ್ರುಗಳು ಬಂದು ಅವನ ಐಶ್ವರ್ಯಗಳನ್ನು ದೋಚಿಕೊಂಡು ಹೋಗುತ್ತಿದ್ದರು. ಆದ್ದರಿಂದ ಈ ಬಾಹುಕ ರಾಜನಿಗೆ ನೆಮ್ಮದಿ ಕೆಟ್ಟಿತು. ಈಗ ವಾನಪ್ರಸ್ಥವನ್ನು ಸ್ವೀಕರಿಸಿದನು. ಹೆಂಡತಿಯರೊಡನೆ ಕಾಡಿಗೆ ಪ್ರವೇಶಿಸಿದನು. ವರ್ಣಾಶ್ರಮಗಳು ಒಟ್ಟು 8, 4 ವರ್ಣಗಳು ಹಾಗೂ 4 ಆಶ್ರಮಗಳು. 4 ವರ್ಣಗಳು ಶೂದ್ರ, ವೈಶ್ಯ, ಕ್ಷತ್ರಿಯ ಹಾಗೂ ಬ್ರಾಹ್ಮಣ. 4 ಆಶ್ರಮಗಳು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಹಾಗೂ ಸನ್ಯಾಸ. ನೋಡಿ, ಬ್ರಹ್ಮಚರ್ಯ ಹಾಗೂ ಸನ್ಯಾಸದ ಹಾಗೆಯೇ ಗೃಹಸ್ಥನ ಬಾಳು ಕೂಡ ಆಶ್ರಮದಲ್ಲಿ ಸೇರಿಸಲಾಗಿದೆ. ಗೃಹಸ್ಥಾಶ್ರಮ, ಮದುವೆ ಮಾಡಿಕೊಂಡು ಗೃಹಸ್ಥನಾಗಿ ಬಾಳುವುದೆಂದರೆ ಕಾಮಸುಖಕ್ಕೆ ಪ್ರಧಾನವಾಗಿ ಅಲ್ಲ. ಹೆಂಡತಿ ಹಾಗೂ ಗಂಡನು ಆ ಭಗವಂತನ ಚರಣ ಕಮಲಗಳ ಭಕ್ತಿಪೂರ್ವಕ ಸೇವೆಯಲ್ಲಿ ಸದಾ ತೊಡಗುವುದು. ಕಾಮವು ಕೃಷ್ಣ ಪ್ರಜ್ಞೆಯ ಮಗುವನ್ನು ಹೆತ್ತಲು ಮಾತ್ರ ಉಪಯೋಗಿಸಬೇಕು. ಆದರೆ ಪ್ರತಿದಿನವೂ ಕಾಮವನ್ನು ಪೂರೈಸಿಕೊಳ್ಳುವ ಬಾಳು ಗೃಹಸ್ಥಾಶ್ರಮಕ್ಕೆ ಸೇರುವುದಿಲ್ಲ. ಗೃಹಮೇದಿ ಎಂದು ಶಾಸ್ತ್ರಗಳಲ್ಲಿ ಹೇಳಿದೆ. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಮನುಷ್ಯನ ಸಮಾಜವು ಜಂತುಗಳ ಸಮಾಜದ ಹಾಗೆ ಕ್ರಮೇಣ ಇಳಿದು ಬರುತ್ತಿದೆ. ಮದುವೆಯು ಕೇವಲ ಕಾಮಸುಖಕ್ಕೋಸ್ಕರ ನಡೆಯುತ್ತಿದೆ. ಇದನ್ನು ಶ್ರೀಮದ್ ಭಾಗವತದಲ್ಲಿ ಕೂಡ ಹೇಳಿದೆ. ದಾಂಪತ್ಯೇಭಿರುಚಿರ್ಹೇತು. ಈ ಕಲಿಯುಗದಲ್ಲಿ ಮದುವೆ ಈಗ ನಡೆಯುತ್ತಿದೆ ಅಷ್ಟೇ, ಇನ್ನು ಮುಂದೆ ಕಾಮಕ್ಕೋಸ್ಕರ ಮಾತ್ರ ಒಬ್ಬನ ಹೆಣ್ಣು ಹಾಗೂ ಗಂಡು ಒಂದಾಗಿ ಜೀವಿಸುತ್ತಾರೆ. ಈಗಲೇ ನಾವು ಇಂತಹ ನೀಚತನವನ್ನು ಬೇರೆ ದೇಶಗಳಲ್ಲಿ ನೋಡುತ್ತಿದ್ದೇವೆ. ಇಲ್ಲಿ ಭಾರತದಲ್ಲಿ ಕೂಡ ಅಲ್ಲಿ ಇಲ್ಲಿ ನಡೆಯುತ್ತಿದೆ ಈ ರೀತಿಯಲ್ಲಿ. ಇದು ಈ ಕಲಿಯುಗದ ಪರಿಸ್ಥಿತಿ. ದಾಂಪತ್ಯೇಭಿರುಚಿರ್ ಹೇತು. ನಾವುಗಳು ಇಂದ್ರಿಯಗಳನ್ನು ನಿಯಂತ್ರಿಸಬೇಕು, ಇಂದ್ರಿಯಗಳ ರಾಜನಾಗಬೇಕು. ಇಂದ್ರಿಯಗಳು ಎಂದರೆ ಸೆನ್ಸಸ್, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು. 5 ಕರ್ಮೇಂದ್ರಿಯಗಳು ಯಾವುವೆಂದರೆ ಧ್ವನಿ ಅಂದರೆ ಶಬ್ದ, ವಾಯ್ಸ್, ಕೈಗಳು, ಕಾಲುಗಳು, ಜನನಾಂಗ ಹಾಗೂ ಗುದ, ಜೆನಿಟಲ್ಸ್ ಅಂಡ್ ಆನಸ್, ವಿಸರ್ಜನೆ ಮಾಡುವ ಜಾಗಗಳು. ಮತ್ತು 5 ಜ್ಞಾನೇಂದ್ರಿಯಗಳು ಯಾವುವೆಂದರೆ ಕಣ್ಣುಗಳು, ಕಿವಿಗಳು, ಮೂಗು, ನಾಲಿಗೆ ಹಾಗೂ ಚರ್ಮ, ಸ್ಕಿನ್. ಈ ಇಂದ್ರಿಯಗಳು ಮನಸ್ಸಿನ ಅಧೀನದಲ್ಲಿರುತ್ತವೆ. ಈಗ ಒಂದು ತಿನ್ನುವ ಪದಾರ್ಥವನ್ನು ನೋಡಿದರೆ ಮನಸ್ಸು ಅಲ್ಲಿಗೆ ಹೋಗುತ್ತದೆ. ಕೇಳಿದರೆ ಕೂಡ ಸಾಕು, ರುಚಿಯಾಗಿರುವ ತಿನ್ನುವ ಪದಾರ್ಥದ ಬಗ್ಗೆ ಕೇಳಿದರೆ ಕೂಡ ಸಾಕು, ಮನಸ್ಸು ಅದರ ಮೇಲೆ ಕೇಂದ್ರೀಕರಿಸುತ್ತದೆ. ಆಗ ಸಿದ್ಧವಾಗುತ್ತದೆ ನಾಲಿಗೆ ಎಂಬುವ ಇಂದ್ರಿಯ. ಈ ರೀತಿಯಲ್ಲಿ ಇಂದ್ರಿಯಗಳು ಮನಸ್ಸಿನ ಯೋಚನೆಗಳಿಗೆ ತಕ್ಕಂತೆ ಕೆಲಸ ಮಾಡುತ್ತವೆ. ಈ ಇಂದ್ರಿಯಗಳನ್ನು ನಿಯಂತ್ರಿಸಲು ಯಾರಿಗೆ ಸಾಧ್ಯವಿಲ್ಲವೋ ಅವರನ್ನು ನಾವು ಗೋದಾಸ ಎಂದು ಕರೆಯುತ್ತೇವೆ. ಗೋ ಅಂದರೆ ಇಂದ್ರಿಯಗಳೆಂದು ಅರ್ಥ. ಸಂಸ್ಕೃತದಲ್ಲಿ ಗೋ ಅಂದರೆ ಹಸು ಎಂದು ಕೂಡ ಅರ್ಥವಿದೆ. ಮತ್ತೊಂದು ಅರ್ಥವು ಇಂದ್ರಿಯಗಳು. ಗೋ ಅಂದರೆ ಇಂದ್ರಿಯಗಳು. ಈ ಇಂದ್ರಿಯಗಳನ್ನು ಯಾರು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲವೋ ಅವರನ್ನು ಗೋದಾಸ ಎಂದು ಕರೆಯಲಾಗುತ್ತದೆ. ನಾವೆಲ್ಲರೂ ಗೋದಾಸರಾಗಿದ್ದೇವೆ ಈಗ. ಆದರೆ ಯಾವಾಗ ನಾವು ನಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸುತ್ತೇವೋ, ಕಂಟ್ರೋಲ್ ಮಾಡುತ್ತೇವೋ, ನಮ್ಮ ಅಧೀನದಲ್ಲಿ ತರುತ್ತೇವೋ, ಆಗ ನಾವು ಗೋಸ್ವಾಮಿಯಾಗುತ್ತೇವೆ. ಸ್ವಾಮಿ ಅಂದರೆ ಅರ್ಥ ಮಾಸ್ಟರ್, ಒಡೆಯ. ಗೋ ಅಂದರೆ ಇಂದ್ರಿಯಗಳು, ಸ್ವಾಮಿ ಅಂದರೆ ಒಡೆಯ. ಗೋಸ್ವಾಮಿಯ ಅರ್ಥ ಇಂದ್ರಿಯಗಳ ಒಡೆಯ, ಪ್ರಭು. ಆದ್ದರಿಂದಲೇ ನಾವು ಆಚಾರ್ಯರನ್ನು ಗೋಸ್ವಾಮಿಗಳು ಎಂದು ಹೇಳುತ್ತೇವೆ. ಈ ಸ್ವಾಮಿ ಎಂಬುವ ಪದ ಎಲ್ಲರಿಗೆ ಅನ್ವಯಿಸುವುದಿಲ್ಲ. ಕಾವಿ ಬಟ್ಟೆಯನ್ನು ಧರಿಸಿದ ಮಾತ್ರಕ್ಕೆ ಯಾರು ಸ್ವಾಮಿಯಾಗಲು ಸಾಧ್ಯವಿಲ್ಲ. ಬಟ್ಟೆಯನ್ನು ಬದಲಾಯಿಸಿದರೆ ಸಾಲದು, ಬಟ್ಟೆಯನ್ನು ಬದಲಾಯಿಸದೇನೆ ಸ್ವಾಮಿಯಾಗಬಹುದು. ತುಂಬ ಸುಲಭ. ಭಗವಂತನ ಪ್ರಜ್ಞೆಯಲ್ಲಿ ಇಳಿಯಬೇಕು ಅಷ್ಟೇ, ಕೃಷ್ಣ ಪ್ರಜ್ಞೆಯಲ್ಲಿ ಇಳಿಯಬೇಕು, ಆಗ ಸ್ವಾಮಿಯಾಗಲು ಸಾಧ್ಯ. ನಾನು ಇಂದ್ರಿಯಗಳನ್ನು ಗೆಲ್ಲುತ್ತೇನೆ ಎಂದು ಮಾತ್ರಕ್ಕೆ ಇಂದ್ರಿಯಗಳನ್ನು ಗೆಲ್ಲಲು ಸಾಧ್ಯವಿಲ್ಲ, ಅಷ್ಟು ಸುಲಭ ಅಲ್ಲ. ಗೋಸ್ವಾಮಿಯಾಗಲು ಅಷ್ಟು ಸುಲಭ ಅಲ್ಲ. ಒಂದು ಕೋನದಿಂದ ನೋಡಿದರೆ ಈ ಕಲಿಯುಗದಲ್ಲಿ ಸುಲಭವೇ, ಆದರೆ ಮತ್ತೊಂದು ಕೋನದಿಂದ ನೋಡಿದರೆ ಕಷ್ಟವೇ. ಯಾವಾಗ ಕಷ್ಟವಾಗುತ್ತದೆ, ಯಾವಾಗ ಸುಲಭವಾಗುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಈಗ ಒಂದು ಊರಿಗೆ ಹೋಗುತ್ತೇವೆ, ಉದಾಹರಣೆಗೆ ತೆಗೆದುಕೊಳ್ಳಿ, ತಿರುಪತಿಗೆ ಗೋವಿಂದನನ್ನು ನೋಡಲು ಹೋಗುತ್ತೇವೆ, ನಮ್ಮ ವಾಹನದಲ್ಲಿ ಹೋಗುತ್ತೇವೆ. ಈಗ ದಾರಿ ಗೊತ್ತಿಲ್ಲದಿದ್ದರೆ ಅಥವಾ ಎಲ್ಲೇ ಆಗಲಿ ಮೈಲುಗಲ್ಲುಗಳು ಇಲ್ಲದಿದ್ದರೆ, ಅಂದರೆ ಮೈಲ್ ಸ್ಟೋನ್ಸ್, ದಾರಿ ತೋರಿಸುವ ಕಲ್ಲುಗಳು ಅಥವಾ ಸೂಚನೆಗಳು, ಚಿಹ್ನೆಗಳು ಇಲ್ಲದಿದ್ದರೆ ನಮಗೆ ತಿರುಪತಿಗೆ ಹೋಗಿ ಸೇರಲು ತುಂಬ ಕಷ್ಟವಾಗುತ್ತದೆ, ಹೋಗಿ ಸೇರುವುದು ಸಂದೇಹವೂ ಕೂಡ. ಆದರೆ ದಾರಿ ಗೊತ್ತಿದ್ದರೆ ಅಥವಾ ದಾರಿ ಗೊತ್ತಿರುವವರು ನಮಗೆ ತಿರುಪತಿಗೆ ಹೋಗುವುದು ಹೇಗೆ ಎಂದು ತೋರಿಸಿದರೆ ನಾವು ಸುಲಭವಾಗಿ ಹೋಗಿ ಆ ಕರುಣಾಮಯಿ ಗೋವಿಂದನನ್ನು ನೋಡಬಹುದು, ದರ್ಶನವನ್ನು ಮಾಡಬಹುದು. ಇದೇ ರೀತಿಯಲ್ಲಿ ಇಂದ್ರಿಯಗಳನ್ನು ನಮ್ಮ ನಿಯಂತ್ರಣದಲ್ಲಿ ತರುವ ವಿದ್ಯೆ ಗೊತ್ತಿಲ್ಲದಿದ್ದರೆ ಖಂಡಿತವಾಗಿಯೂ ಈ ಕಲಿಯುಗದಲ್ಲಿ ತುಂಬ ಕಷ್ಟವಾಗುತ್ತದೆ. ಆದರೆ ಯಾವಾಗ ಇಂದ್ರಿಯಗಳನ್ನು ನಿಯಂತ್ರಿಸುವ ವಿದ್ಯೆಯನ್ನು ಕಲಿಯುತ್ತೇವೋ ಆಗ ಸುಲಭವಾಗಿ ನಮ್ಮ ಅಧೀನದಲ್ಲಿ ಇಂದ್ರಿಯಗಳನ್ನು ತರಬಹುದು. ಇಂದ್ರಿಯಗಳನ್ನು ನಿಯಂತ್ರಿಸುವ ವಿದ್ಯೆಯನ್ನು, ಅಂದರೆ ಗೋಸ್ವಾಮಿಯಾಗುವ ವಿದ್ಯೆಯನ್ನು ಗೋಸ್ವಾಮಿಗಳಿಂದಲೇ ಪಡೆಯಬೇಕು. ಇಂದ್ರಿಯಗಳ ಒಡೆಯನಾಗುವ ವಿದ್ಯೆಯನ್ನು ಇಂದ್ರಿಯಗಳ ಒಡೆಯನಿಂದ ಪಡೆಯಬೇಕು. ಇದು ಚತುರತನ. ನಾನೇ ತಿರುಪತಿಗೆ ಹೋಗುವ ದಾರಿಯನ್ನು ಇಡೀ ಪ್ರಪಂಚವನ್ನು ಸುತ್ತಿ ಕಂಡು ಹಿಡಿಯುತ್ತೇನೆ ಎಂಬುದು ಮೂರ್ಖತನ. ದಾರಿಯನ್ನು ತಿಳಿದವರ ಬಳಿ ನಾವು ಕೇಳಿಕೊಂಡೇ ಅಲ್ಲಿಗೆ ಹೋದರೆ ಅದು ತುಂಬಾ ಸುಲಭವಾಗುತ್ತದೆ. ನನ್ನ ಬುದ್ಧಿಶಕ್ತಿಯಿಂದಲೇ ನಾನು ದಾರಿಯನ್ನು ಕಂಡು ಹಿಡಿಯುತ್ತೇನೆ ಎಂದು ಯಾರೂ ಹೇಳೋದಿಲ್ಲ. ಗಾಡಿಯಲ್ಲಿ ಹೋಗಬೇಕಾದರೆ ಎಲ್ಲಿಗೆ ಆಗಲಿ ಗೊತ್ತಿಲ್ಲದಿದ್ದರೆ ದಾರಿಯಲ್ಲಿರುವವರನ್ನು, ಅಲ್ಲಿರುವ ಸಮೀಪದ ಜನರನ್ನು ಕೇಳುತ್ತಾ ಹೋಗುತ್ತೇವೆ. ಆದರೆ ಈ ಮಾರ್ಗವನ್ನು ಆಧ್ಯಾತ್ಮಿಕ ವಿಷಯಗಳಲ್ಲಿ ಅನುಸರಿಸಲು, ಅಂದರೆ ಫಾಲೋ ಮಾಡಲು ಕಷ್ಟಪಡುತ್ತೇವೆ. ನಮ್ಮ ಸ್ವಂತ ಬುದ್ಧಿಶಕ್ತಿಗಳನ್ನು ಉಪಯೋಗಿಸಲು ಸ್ವಂತ ಸಿದ್ಧಾಂತಗಳನ್ನು ಮುಂದೆ ಇಡುತ್ತೇವೆ. ಆದರೆ ಇದು ಸರಿಯಲ್ಲ. ಆಗಲೇ ಜ್ಞಾನವನ್ನು, ವೇದಾಂತವನ್ನು ನೋಡಿದವರಿಂದ ನಾವು ಜ್ಞಾನವನ್ನು ಪಡೆಯಬೇಕು. ಇದು ಗುರು ಶಿಷ್ಯ ಪರಂಪರಾ ವಿಧಾನ. ಆದ್ದರಿಂದ ಇಂದ್ರಿಯಗಳನ್ನು ನಮ್ಮ ಅಧಿಕಾರದಲ್ಲಿ ತರಬೇಕೆಂದರೆ ಗೋಸ್ವಾಮಿಗಳಿಗೆ ಶರಣಾಗಬೇಕು, ಆಚಾರ್ಯರಿಗೆ ಶರಣಾಗಬೇಕು. ಆಗಲೇ ಇಂದ್ರಿಯಗಳನ್ನು ಗೆಲ್ಲಲು ಸಾಧ್ಯ. ಇಂದ್ರಿಯಗಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಮದುವೆಯ ಬಾಳನ್ನು ಯಾರು ನಡೆಸುತ್ತಾನೋ, ಯಾರು ಇಂದ್ರಿಯಗಳನ್ನು ಕೆಣಕುವ ಸನ್ನಿವೇಶಗಳಲ್ಲಿಯೂ ಸ್ಥಿರವಾಗಿರುತ್ತಾನೋ ಅವನೇ ನಿಜವಾದ ರಾಜ, ಗೋಸ್ವಾಮಿ, ಗೃಹಸ್ಥ, ನಿಜವಾದ ಗೃಹಸ್ಥ. ಗೃಹಮೇದಿಯಲ್ಲ ಅವನು. ಇಂತಹವನನ್ನು ಬ್ರಹ್ಮಚಾರಿ ಎಂದೇ ಶಾಸ್ತ್ರಗಳಲ್ಲಿ ಕೂಡ ಹೇಳಿದೆ. ಯಾರು ಇಂದ್ರಿಯಗಳ ದಾಸನಾಗದೆ ದಾಂಪತ್ಯ ಜೀವನವನ್ನು ನಡೆಸುತ್ತಾನೋ ಅವನನ್ನು ಶಾಸ್ತ್ರಗಳು ಬ್ರಹ್ಮಚಾರಿ ಎಂದೇ ಪರಿಗಣಿಸುತ್ತದೆ. ಮದುವೆಯಾಗಿದ್ದರೂ ಸರಿ, ಬ್ಯಾಚುಲರ್ ಎಂದೇ ಲೆಕ್ಕ ಹಾಕುತ್ತದೆ ಶಾಸ್ತ್ರಗಳು. ನೋಡಿ, ಕಾಮಸುಖವನ್ನು ನಿಯಂತ್ರಿಸುವವನಿಗೆ ಇದು ಶಾಸ್ತ್ರಗಳು ನೀಡುವ ಗೌರವ. ಶಾಸ್ತ್ರಗಳು ಗೌರವ ನೀಡುತ್ತದೆ ಅಂದರೆ ಕೃಷ್ಣನೇ ಗೌರವವನ್ನು ನೀಡುತ್ತಿದ್ದಾನೆ ಎಂದು ಅರ್ಥ. ಆದ್ದರಿಂದಲೇ ಕೃಷ್ಣನು ಕೂಡ ಇಂತಹ ಬ್ರಾಹ್ಮಣರನ್ನು, ವಿಷ್ಣು ಭಕ್ತರನ್ನು, ತನ್ನ ಭಕ್ತರನ್ನು ಕೆಲವೊಮ್ಮೆ ಪೂಜಿಸುತ್ತಾನೆ. ಬ್ರಾಹ್ಮಣನ ಕುಟುಂಬದಲ್ಲಿ ಹುಟ್ಟಿದ ಮಾತ್ರಕ್ಕೆ ಬ್ರಾಹ್ಮಣನಾಗುವುದಿಲ್ಲ. ಸಂಸ್ಕಾರಾತ್ ಭವೇದ್ವಿಜಃ, ಗುಣಗಳಿಂದ ಬ್ರಾಹ್ಮಣನಾಗುತ್ತಾನೆ. ಅಂತಹ ನಿಜ ಬ್ರಾಹ್ಮಣರನ್ನು ಕೃಷ್ಣನೇ ಪೂಜಿಸುತ್ತಾನೆ. ಇಂದಿಗೆ ನಮಗೆ ಬ್ರಾಹ್ಮಣ ಅಂದರೆ, ಸನ್ಯಾಸಿ ಅಂದರೆ, ಸಾಧು ಅಂದರೆ ಮನಸ್ಸಲ್ಲಿ ಒಂದು ಕೆಟ್ಟ ಅಭಿಪ್ರಾಯವಿದೆ ನಮ್ಮಲ್ಲಿ. ಆದರೆ ಇವುಗಳು ಉನ್ನತವಾದ ಸ್ಥಾನಗಳು, ಪೂಜಾರ್ಹ ಸ್ಥಾನಗಳು, ವಾಸ್ತವವಾಗಿ ಗುಣಗಳಿಲ್ಲದೆ ಒಬ್ಬನು ಬ್ರಾಹ್ಮಣ ವೈಷ್ಣವ ಸಾಧು ಸ್ವಾಮಿ ಎಂಬ ಪಟ್ಟಗಳನ್ನು ಸ್ವೀಕರಿಸಲಾರ. ಅವನಾಗಿ ಇಟ್ಟುಕೊಳ್ಳಬಹುದು, ಅವನಾಗಿಯೇ ನಾನು ಸ್ವಾಮಿ ಎಂದು ಹೇಳಿಕೊಳ್ಳಬಹುದು, ಪ್ರಚಾರ ಮಾಡಬಹುದು. ಆದರೆ ಅರ್ಹತೆಗಳಿಲ್ಲದೆ ಅವರು ಏನೇ ಕರೆದುಕೊಂಡರೂ ಅನ್ವಯಿಸುವುದಿಲ್ಲ ಅವರಿಗೆ. ಒಂದು ಸುಲಭವಾದ ಉದಾಹರಣೆ. ಈಗ ಒಬ್ಬ ಡಾಕ್ಟರ್ ಇದ್ದಾನೆ ಅಥವಾ ಲಾಯರ್ ಚತುರ ವಕೀಲನೊಬ್ಬನು ಇದ್ದಾನೆ. ಈಗ ಇವರಿಗೆ ಮಕ್ಕಳು ಹುಟ್ಟಿದರೆ ಸಾಕು, ಅವರು ಕೂಡ ಡಾಕ್ಟರ್ ಲಾಯರ್ ಆಗಿ ಬಿಡುತ್ತಾರೆ, ಆಗಿಬಿಟ್ಟರು ಎಂಬುದು ಮೂರ್ಖತನ. ಯಾರೂ ಹಾಗೆ ಹೇಳುವುದೂ ಇಲ್ಲ. ಡಾಕ್ಟರ್ ಮಗನು ಕೂಡ ವಿದ್ಯಾಭ್ಯಾಸವನ್ನು ಮಾಡಿ ತರಬೇತಿಯನ್ನು ಪಡೆದು, ಅಂದರೆ ಟ್ರೈನಿಂಗ್ ಪಡೆದು, ಪ್ರಮಾಣ ಪತ್ರ ಅಂದರೆ ಸರ್ಟಿಫಿಕೇಟ್ ಪಡೆದ ನಂತರ ಅವನನ್ನು ಡಾಕ್ಟರ್ ಎಂದು ಲೆಕ್ಕ ಹಾಕಲು ಸಾಧ್ಯ. ಹುಟ್ಟಿದ ಮಾತ್ರಕ್ಕೆ ಡಾಕ್ಟರ್ ಆಗಲು ಸಾಧ್ಯವಿಲ್ಲ, ಅರ್ಹತೆಗಳನ್ನು ಗಳಿಸಬೇಕು, ಆಗಲೇ ಸಾಧ್ಯ. ಇದೇ ರೀತಿಯಲ್ಲಿ ಒಬ್ಬನು ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿದ ಮಾತ್ರಕ್ಕೆ ಬ್ರಾಹ್ಮಣನಾಗುವುದಿಲ್ಲ. ಬ್ರಾಹ್ಮಣನ ಗುಣಗಳು ಭಗವಂತನೇ, ಕೃಷ್ಣನೇ ಭಗವದ್ಗೀತೆಯಲ್ಲಿ ವಿವರಿಸಿದ್ದಾನೆ. ಶಮೋದಮಸ್ತಪಃ ಶೌಚಂ ಕ್ಷಾಂತಿರ್ ಆರ್ಜವಂ ಏವಚ ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ಶಾಂತಿ ಸ್ವಭಾವ, ಆತ್ಮ ಸಂಯಮ, ತಪಸ್ಸು, ಸಹನೆ, ಪ್ರಾಮಾಣಿಕತೆ, ಜ್ಞಾನ, ವಿವೇಕ ಮತ್ತು ಆಸ್ತಿಕ್ಯ, ಈ ಸಹಜ ಗುಣಗಳಿಂದ ಬ್ರಾಹ್ಮಣರು ಕೆಲಸಗಳನ್ನು ಮಾಡುತ್ತಾರೆ. ನೋಡಿ, ಈ ರೀತಿಯಲ್ಲಿ ಪ್ರತಿಯೊಬ್ಬ ವರ್ಣದವರ ಗುಣಗಳನ್ನು ಕೃಷ್ಣನು ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಆದ್ದರಿಂದ ಹೆಸರಿನಿಂದ ಬ್ರಾಹ್ಮಣನಾಗಲು ಸಾಧ್ಯವಿಲ್ಲ, ಮಾತಿಗೆ ಬ್ರಾಹ್ಮಣನಾಗಲು ಸಾಧ್ಯವಿಲ್ಲ. ನಾನು ಇಡೀ ಭೂಮಂಡಲದ ರಾಜ ಎಂದು ಹೇಳಿಕೊಳ್ಳಬಹುದು, ಆದರೆ ಇದು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಯಾರು ಇಂದ್ರಿಯಗಳನ್ನು ನಿಯಂತ್ರಿಸುವ ನಿಪುಣನಾಗುತ್ತಾನೋ ಅವನು ಗೃಹಸ್ಥಾಶ್ರಮದಲ್ಲಿದ್ದರೂ ಕೂಡ ಅವನನ್ನು ಬ್ರಾಹ್ಮಣನೆಂದೇ, ಬ್ರಹ್ಮಚಾರಿ ಎಂದೇ ಪರಿಗಣಿಸಲಾಗುತ್ತದೆ. ಈಗ ಈ ಭಯಂಕರವಾದ ಕಾಮಸುಖದಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಸಾಧ್ಯ ಎಂದು ನಮಗೆ ಪ್ರಶ್ನೆ ಬರಬಹುದು. ಇದು ಸರಿಯಾದ ಪ್ರಶ್ನೆನೆ. ಈ ಭೌತಿಕ ಪ್ರಪಂಚದಲ್ಲಿ ಈ ಕಾಮಸುಖವು ಒಂದು ಭಯಂಕರವಾದ ಮಾಯೆ. ಈ ಮಾಯೆಯನ್ನು ದಾಟುವುದು, ಗೆಲ್ಲುವುದು ತುಂಬ ಕಷ್ಟವೇ. ಇದನ್ನು ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ. ದೈವೀಹೇಷ ಗುಣಮಯಿ ಮಮ ಮಾಯ ದುರತ್ಯಯ. ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಆದ ಈ ನನ್ನ ದೈವೀ ಶಕ್ತಿಯನ್ನು, ಮಾಯೆಯನ್ನು ಮೀರುವುದು ಬಹಳ ಕಷ್ಟ. ಈ ರೀತಿಯಲ್ಲಿ ಕೃಷ್ಣನೇ ಹೇಳುತ್ತಾನೆ, ಅಂಗೀಕರಿಸುತ್ತಾನೆ. ಆದರೆ ಮುಂದೆ ಅವನೇ ಹೇಳುತ್ತಾನೆ, ಮಾಂ ಏವ ಯೇ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೆ. ಆದರೆ ನನಗೆ ಶರಣಾಗತರಾದವರು ಸುಲಭವಾಗಿ ಅದನ್ನು ದಾಟಿ ಹೋಗಬಲ್ಲರು. ನೋಡಿ, ಸುಲಭವಾಗಿ ದಾಟಬಹುದು ಎಂದು ಕೃಷ್ಣನೇ ಹೇಳುತ್ತಿದ್ದಾನೆ. ಅವನಿಗೆ ಶರಣಾಗುವ ಮಾರ್ಗ ತುಂಬಾ ತುಂಬಾ ಸುಲಭವಾದದ್ದು. ಸುಮ್ಮನೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ ಎಂದು ಮಹಾಮಂತ್ರವನ್ನು ಹೇಳುತ್ತಾ ಇದ್ದರೆ ಸಾಕು, ನಾವು ಅವನಿಗೆ ಶರಣಾಗುತ್ತಿದ್ದೇವೆ ಎಂದರ್ಥ. ಈ ರೀತಿಯಲ್ಲಿ ನಾವು ಪ್ರಾಮಾಣಿಕತೆಯಿಂದ ಭಕ್ತಿ ಸೇವೆ ನಾಮೋಚ್ಚಾರಣೆಯನ್ನು ಮಾಡುತ್ತಿದ್ದರೆ ಸಾಕು. ಈ ಕಲಿಯುಗದಲ್ಲಿ ಮತ್ತೊಂದು ಮಾರ್ಗವೇ ಇಲ್ಲ. ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುತ್ತಾ ಇದ್ದರೆ ಸಾಕು, ಖಂಡಿತವಾಗಿಯೂ ನಾವು ಇಂದ್ರಿಯಗಳ ಒಡೆಯರಾಗುತ್ತೇವೆ, ಗೋಸ್ವಾಮಿಯಾಗುತ್ತೇವೆ. ಇದರಲ್ಲಿ ನಮಗೆ ಸಂದೇಹವೇ ಬೇಡ. ಆಗ ನಮಗೆ ಕಾಮಸುಖವು ತುಚ್ಛವೆನಿಸುತ್ತದೆ. ಶ್ರೀಲ ರಾಮಾನುಜಾಚಾರ್ಯರ ಗುರುಗಳು ಹೀಗೆ ಹೇಳುತ್ತಾರೆ, ಯಾಮುನಾಚಾರ್ಯರು ಹೀಗೆ ಹೇಳುತ್ತಾರೆ, ಯದವಧಿ ಮಮ ಚೇತಃ ಕೃಷ್ಣ ಪಾದಾರವಿಂದೇ ನವನವ ರಸದಾಮನ್ಯುದ್ಯತಂ ರಂತುಂ ಆಸೀತ್ ತದವಧಿ ಬತನಾರಿ ಸಂಗಮೇ ಸ್ಮರ್ಯಮಾನೆ ಭವತಿ ಮುಖ ವಿಕಾರ ಸುಷ್ಟು ನಿಷ್ಠೀವನಂ ಚ. ನಾನು ಶ್ರೀ ಕೃಷ್ಣನ ಪಾದ ಪದ್ಮಗಳ ಸೇವೆಯಲ್ಲಿ ನನ್ನ ಮನಸ್ಸನ್ನು ತೊಡಗಿಸಿ ಸದಾ ಹೊಸತಾದ ದಿವ್ಯ ಮನಸ್ಥಿತಿಯನ್ನು ಸವಿಯಲು ಪ್ರಾರಂಭಿಸಿದ ಮೇಲೆ ಶ್ರೀ ಸಂಗಮವನ್ನು ಕುರಿತು ಯೋಚಿಸಿದಾಗಲೆಲ್ಲ ಅದಕ್ಕೆ ವಿಮುಖನಾಗುತ್ತೇನೆ ಮತ್ತು ಆಲೋಚನೆಗೆ ಉಗಿಯುತ್ತೇನೆ. ನೋಡಿ, ಇದು ಭಗವಂತನ ಸೇವೆಯ ಬಲ. ತಾನಾಗಿಯೇ ಎಲ್ಲವೂ ನಿಯಂತ್ರಣದಲ್ಲಿ ಬರುತ್ತದೆ. ಯಾರು ಭಗವಂತನ ಭಕ್ತಿ ಸೇವೆಯಲ್ಲಿ ಸದಾ ತೊಡಗುತ್ತಾರೋ ಅವರಿಗೆ ಎಲ್ಲ ವಿಜಯಗಳು ಲಭ್ಯವಾಗುತ್ತದೆ. ಈಗ ಈ ಬಾಹುಕ ರಾಜನು ನಾಲ್ಕು ಆಶ್ರಮಗಳಲ್ಲಿ ಒಂದಾದ ವಾನಪ್ರಸ್ಥಾಶ್ರಮವನ್ನು ಪ್ರವೇಶಿಸುತ್ತಾನೆ. ಒಬ್ಬನು 50 ವರ್ಷಗಳಾದರೆ ಕಾಡಿಗೆ ಹೋಗಿ ಭಗವಂತನ ಸೇವೆಯಲ್ಲಿ ತೊಡಗಬೇಕು, ಮನೆ ಮಠವನ್ನು ಬಿಡಬೇಕು. ಈ ರೀತಿಯಲ್ಲಿ ಹಿಂದಿನ ಯುಗಗಳಲ್ಲಿ ಜನರು ತೊಡಗುತ್ತಿದ್ದರು. ಈ ವಾನಪ್ರಸ್ಥಾಶ್ರಮದಲ್ಲಿ ಹೆಂಡತಿಯನ್ನು ತನ್ನ ಬಳಿ ಕರೆದುಕೊಂಡು ಹೋಗಬಹುದು, ಆದರೆ ಕಾಮದಲ್ಲಿ ತೊಡಗಬಾರದು. ಮನೆಯನ್ನು ಬಿಟ್ಟು ಕಾಡಿಗೆ ಹೋಗಬೇಕು, ಇದು ವಾನಪ್ರಸ್ಥ ಅಂದರೆ. ನಂತರ ಸ್ವಲ್ಪ ವರ್ಷಗಳ ನಂತರ ಸಂಪೂರ್ಣವಾಗಿ ತ್ಯಜಿಸಿ ಹೆಂಡತಿಯನ್ನು ಕೂಡ ತ್ಯಜಿಸಿ ಮನೆಗೆ ಕಳುಹಿಸಿ ಸನ್ಯಾಸಾಶ್ರಮವನ್ನು ಗಂಡನು ಸ್ವೀಕರಿಸಬೇಕು. ಆದರೆ ಇವುಗಳೆಲ್ಲ ಒಂದು ಒತ್ತಾಯದಿಂದ, ಫೋರ್ಸ್ನಿಂದ ಆಗಬಾರದು. ಒತ್ತಾಯದಿಂದ ಆದರೆ ಮತ್ತೆ ತನ್ನ ಸ್ಥಾನದಿಂದ ಬೀಳುವ ಅವಕಾಶಗಳು ಉಂಟು. ಆದ್ದರಿಂದ ಭಕ್ತಿ ಸೇವೆಯಲ್ಲಿ ತೊಡಗಬೇಕು, ಪ್ರಾಮಾಣಿಕತೆಯಿಂದ ತೊಡಗಬೇಕು, ಆಗಲೇ ಇವುಗಳು ಸಾಧ್ಯ, ಇಲ್ಲದಿದ್ದರೆ ಇಲ್ಲ. ಈ ಕಲಿಯುಗದಲ್ಲಿ ಇವುಗಳೆಲ್ಲವನ್ನು ಮಾಡಲು ವಾಸ್ತವವಾಗಿ ಅಸಾಧ್ಯ. ಈ ಕಾರಣದಿಂದಲೇ ಶ್ರೀ ಚೈತನ್ಯ ಮಹಾಪ್ರಭುಗಳು ಅತಿ ಕರುಣೆಯಿಂದ ನಮಗೆ ಈ ಹರೇ ಕೃಷ್ಣ ಮಹಾಮಂತ್ರದ ಮಾರ್ಗವನ್ನು ನೀಡಿದ್ದಾರೆ. ನಮ್ಮ ನಮ್ಮ ಸ್ಥಾನದಲ್ಲೇ ಇದ್ದುಕೊಂಡು ಈ ಸುಲಭವಾದ ಹರಿನಾಮ ಸ್ಮರಣೆಯ ವಿಧಾನವನ್ನು ಆಚರಿಸಬಹುದು. ನಾವು ಏನನ್ನೇ ಮಾಡುತ್ತಿರಬೇಕಾದರೂ ಸರಿ, ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುತ್ತಾ ಇದ್ದರೆ ಸಾಕು. ಆಗಿನ ಕಾಲದಲ್ಲಿ ಕಾಡಿಗೆ ಹೋಗಿ ಪರಿಪೂರ್ಣತೆಯನ್ನು ಸಾಧಿಸುತ್ತಿದ್ದ ಅದೇ ಸಾಧನೆಯನ್ನು ಈ ಕಲಿಯುಗದಲ್ಲಿ ನಮ್ಮ ಸ್ಥಾನದಲ್ಲಿ ಇದ್ದುಕೊಂಡು ಕುಟುಂಬವನ್ನು ಬಿಡದೆ ಸುಲಭವಾಗಿ ಸಾಧಿಸಬಹುದು. ನೋಡಿ, ಇದು ಆ ಚೈತನ್ಯ ಮಹಾಪ್ರಭುಗಳಿಗೆ ನಮ್ಮ ಮೇಲೆ ಇರುವ ಅಪಾರ ಕರುಣೆ. ಕಾಡಿಗೆ ಹೋಗಿ ಮನುಷ್ಯ ಜನ್ಮದ ಉದ್ದೇಶವನ್ನು ಪೂರೈಸಿಕೋ ಎಂದು ಹೇಳಿದರೆ ನಾವು ಯಾರು ಹೋಗುತ್ತಿರಲಿಲ್ಲ. ಮನುಷ್ಯ ಜನ್ಮದ ಉದ್ದೇಶವನ್ನು ಪೂರೈಸಿಕೊಳ್ಳಲು ಪ್ರಯತ್ನವೂ ಪಡುತ್ತಿರಲಿಲ್ಲ. ಆದರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಆ ರೀತಿಯಲ್ಲಿ ನಮಗೆ ನಿಯಮಗಳನ್ನು ಹಾಕಲಿಲ್ಲ. ಶ್ರೀಲ ಪ್ರಭುಪಾದರು ಕಾಡಿಗೆ ಹೋಗಿ ಎಂದು ಹೇಳಲಿಲ್ಲ ನಮಗೆ. ಬರೀ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿ ಎಂದು ಸುಲಭವಾದ ರೀತಿಯಲ್ಲಿ ಹೇಳುತ್ತಿದ್ದಾರೆ. ಯಾವಾಗಲೂ ಸದಾ ಹೇಳಲು ಆಗುವುದಿಲ್ಲ ಎಂದರೂ ಒಂದು ದಿನಕ್ಕೆ ಕನಿಷ್ಠ ಪಕ್ಷ 16 ಮಾಲೆಗಳ ಜಪವಾದರೂ ಮಾಡಿ ನಾನು ಆ ಶಾಶ್ವತವಾದ ಕೃಷ್ಣನ ಲೋಕಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದು ವಾಗ್ದಾನ ಮಾಡುತ್ತಿದ್ದಾರೆ ಶ್ರೀಲ ಪ್ರಭುಪಾದರು, ಭಗವಂತನ ಪರಿಶುದ್ಧ ಭಕ್ತರು. ಭಗವಂತನ ಪರಿಶುದ್ಧ ಭಕ್ತರ ಮಾತು ವಚನವು ಎಂದಿಗೂ ನಾಶವಾಗುವುದಿಲ್ಲ. ಇದನ್ನು ನಾವು ಹಿಂದಿನ ಉಪನ್ಯಾಸಗಳಲ್ಲಿ ಕಂಡೆವು. ಹೇಗೆ ಕೃಷ್ಣನು ಅರ್ಜುನನಿಗಾಗಿ, ಭೀಷ್ಮಾಚಾರ್ಯರಿಗಾಗಿ, ಬ್ರಹ್ಮದೇವನಿಗಾಗಿ ಅನೇಕ ಲೀಲೆಗಳನ್ನು ಮಾಡಿದನು ಎಂದು ನಾವು ಮುಂಚೆನೆ ನೋಡಿದೆವು. ಹೇಗೆ ತನ್ನ ಭಕ್ತರ ಮಾತುಗಳನ್ನು ಕಾಪಾಡುತ್ತಾನೆ ಆ ಕೃಷ್ಣನು ಎಂದು ಕಂಡೆವು. ಆದ್ದರಿಂದ ಶ್ರೀಲ ಪ್ರಭುಪಾದರು ವಚನವನ್ನು ನೀಡಿದ್ದಾರೆ, ಭರವಸೆಯನ್ನು ನೀಡಿದ್ದಾರೆ. ಕನಿಷ್ಠ ಪಕ್ಷ 16 ಮಾಲೆಗಳ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿದರೆ ಸಾಕು, 4 ಸುಲಭವಾದ ನಿಯಮಗಳನ್ನು ಆಚರಿಸಿದರೆ ಸಾಕು, ಆ ಭಗವಂತನ ಧಾಮಕ್ಕೆ ಅವರು ಖಂಡಿತವಾಗಿಯೂ ನಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ. ಇದರಲ್ಲಿ ನಮಗೆ ಯಾವ ಸಂದೇಹವೂ ಇರಬಾರದು. ಈಗ ಈ ಬಾಹುಕನು ವಾನಪ್ರಸ್ಥವನ್ನು ಪ್ರವೇಶಿಸಿದ ನಂತರ ಸ್ವಲ್ಪ ವರ್ಷಗಳ ನಂತರ ಮರಣಿಸುತ್ತಾನೆ. ಆಗ ಅವನ ಒಬ್ಬಳ ಪತ್ನಿಯು ಸತ್ಯಾಚರಣೆಯ ಮಾರ್ಗದಲ್ಲಿ ಅವಳು ಕೂಡ ತನ್ನ ಗಂಡನ ಅಗ್ನಿದಹನದಲ್ಲಿ ಪ್ರವೇಶಿಸಲು ಸಿದ್ಧಳಾಗುತ್ತಾಳೆ. ನೋಡಿ, ಇದು ನಿಜವಾದ ಸತೀ ವಿಧಾನ. ಸತಿ ಪದ್ಧತಿಯು ಒತ್ತಾಯವಲ್ಲ, ಒತ್ತಾಯದಿಂದ ಗಂಡನ ಅಗ್ನಿಯಲ್ಲಿ ತಳ್ಳುವುದಲ್ಲ. ವೇದಗಳನ್ನು ಕೆಲವು ಜನರು ಅರ್ಥ ಮಾಡಿಕೊಳ್ಳದೆ ತಪ್ಪಾಗಿ ಭಾವಿಸುತ್ತಾರೆ. ವೇದಗಳಲ್ಲಿ ಆಚರಣೆಗಳು ಸರಿಯಾಗಿಲ್ಲವಪ್ಪ ಎಂದು ಹೇಳುತ್ತಾರೆ. ಗುರುಗಳ ಕೃಪೆಯಿಂದ ವೇದಗಳನ್ನು, ಅದರ ಅರ್ಥಗಳನ್ನು ನಾವು ತಿಳಿಯಬೇಕು. ಆಗಲೇ ನಮಗೆ ಸತ್ಯವು ಗೊತ್ತಾಗುತ್ತದೆ. ಎಷ್ಟೊಂದು ಮಂದಿ ಈ ವೇದಗಳಲ್ಲಿ ವಿವರಿಸಿರುವ ಈ ಸತಿಯ ಪದ್ಧತಿಯನ್ನು ನಿಂದಿಸುತ್ತಾರೆ. ಆದರೆ ಇದರ ಅರ್ಥವನ್ನು ತಿಳಿದರೆ ಅವರ ನಿರ್ಧಾರವು ತಪ್ಪು ಎಂದು ಅವರಿಗೆ ತಿಳಿಯುತ್ತದೆ. ವೈದಿಕಾಚಾರದ ಪ್ರಕಾರ ಒಬ್ಬ ಗಂಡು ಮದುವೆಯಾಗುವುದು ಭಗವಂತನ ಭಕ್ತರ ಸಂತಾನವನ್ನು ಸೃಷ್ಟಿಸುವುದಕ್ಕೆ, ಭಗವಂತನ ಸೇವೆಯಲ್ಲಿ ಸದಾ ತೊಡಗುವುದಕ್ಕೆ. ಅಂತಹ ಪರಮ ಭಕ್ತನಿಗೆ ಹೆಂಡತಿಯು ಪರಿಶುದ್ಧತೆಯಿಂದ ಸೇವೆ ಮಾಡಬೇಕು, ಚೇಸ್ಟ್ ವುಮನ್ ಆಗಿ ಇರಬೇಕು, ತನ್ನ ಪ್ರಾಣವನ್ನೇ ಅಂತಹ ಭಕ್ತನ ಮೇಲೆ ಇಡಬೇಕು. ಗಂಡನು ಭಗವಂತನ ಸೇವೆಯಲ್ಲಿ ಸದಾ ತೊಡಗಬೇಕು, ಹೆಂಡತಿಯು ತನ್ನ ವೈಷ್ಣವ ಗಂಡನ ಮೇಲೆ ಪ್ರಾಣವನ್ನಿಟ್ಟು ಸೇವೆ ಮಾಡಬೇಕು. ಇದು ವಿಧಾನ. ಕೊನೆಯಲ್ಲಿ ಗಂಡನು ಮರಣಿಸಿದ ನಂತರ ಅಗ್ನಿದಹನದಲ್ಲಿ ಹೆಂಡತಿಯು ಅವಳಿಗೆ ಇಚ್ಛೆ ಇದ್ದರೆ ತಾನಾಗಿಯೇ ಪ್ರವೇಶಿಸುತ್ತಾಳೆ. ಆಗಿನ ಯುಗಗಳಲ್ಲಿ ಎಲ್ಲ ಗಂಡಂದಿರು ಇದೇ ರೀತಿಯಲ್ಲಿ ಇದ್ದ ಕಾರಣದಿಂದ ಹೆಚ್ಚು ಕಡಿಮೆ ಎಲ್ಲ ಸ್ತ್ರೀಯರು ತಮ್ಮ ಪ್ರಾಣವನ್ನೇ ಗಂಡಂದಿರ ಮೇಲಿಟ್ಟಿದ್ದ ಕಾರಣದಿಂದ ಗಂಡಂದಿರು ಸತ್ತಾಗ ಅವರು ಕೂಡ ಅಗ್ನಿ ಪ್ರವೇಶವನ್ನು ಒತ್ತಾಯವಿಲ್ಲದೆ ತಾವಾಗಿಯೇ ಪ್ರವೇಶಿಸುತ್ತಿದ್ದರು. ಇದು ಸತಿಯ ಪದ್ಧತಿ. ಅವರಿಗೆ ಇಷ್ಟವಿಲ್ಲದಿದ್ದರೆ ಒತ್ತಾಯಿಸುವುದಿಲ್ಲ. ಈ ಕಲಿಯುಗದಲ್ಲಿ ಈ ಪದ್ಧತಿಯನ್ನು ಆಚರಿಸಲು ಸಾಧ್ಯವಿಲ್ಲ. ಏಕೆಂದರೆ ಮೊದಲು ಭಗವಂತನ ಪರಮ ಭಕ್ತನು ಗಂಡನಾಗಿ ಸಿಗುವುದೇ ಕಷ್ಟ. ಸಿಕ್ಕಿದರೂ ಕೂಡ ಹೆಂಡತಿ ಪರಿಶುದ್ಧತೆಯಿಂದ ಸೇವೆ ಮಾಡುವ ಅವಕಾಶಗಳು ಕಡಿಮೆ. ಇದು ಈ ಕಲಿಯುಗದ ವಿಷಯ. ಆದ್ದರಿಂದ ಎಲ್ಲರಿಗೂ ಒಂದೇ ಒಂದು ಮಾರ್ಗ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಇದನ್ನು ಬಿಟ್ಟರೆ ಈ ಕಲಿಯುಗದಲ್ಲಿ ಯಾವ ನಿಯಮಗಳನ್ನು ಆಚರಿಸಲು ಸಾಧ್ಯವೇ ಇಲ್ಲ. ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಮಾತ್ರ ಯಾವ ಸಮಯದಲ್ಲಾದರೂ ಹೇಳಬಹುದು, ಆಚರಿಸಬಹುದು. ಇತ್ತೀಚಿನ ಕಾಲದಲ್ಲಿ ಕೂಡ ಶ್ರೀಲ ಪ್ರಭುಪಾದರು ಹೇಳಿದರು, ಅವರ ಕಣ್ಣು ಮುಂದೆ ಒಬ್ಬಳು ಸ್ತ್ರೀಯು ತನ್ನ ಗಂಡನನ್ನು ಅಗ್ನಿಯಲ್ಲಿ ದಹಿಸಬೇಕಾದರೆ ಎಲ್ಲರೂ ಬೇಡ ಎಂದು ಹೇಳಿದರೂ ಕೂಡ ತಾನಾಗಿಯೇ ಆ ಪತಿಭಕ್ತಳು ಸತಿಯ ಪದ್ಧತಿಯಲ್ಲಿ ಪ್ರವೇಶಿಸಿದಳು. ಇದನ್ನು ಶ್ರೀಲ ಪ್ರಭುಪಾದರೇ ಕಂಡಿದ್ದಾರೆ. ಎಲ್ಲರೂ ಎಷ್ಟೇ ಹೇಳಿದರೂ ಆ ಸ್ತ್ರೀ ಕೇಳಲಿಲ್ಲ. ತನ್ನ ಗಂಡನ ಮೇಲೆ ಅಷ್ಟೊಂದು ಭಕ್ತಿ ಇತ್ತು ಅವಳಿಗೆ. ಸತಿಯ ಪದ್ಧತಿಯಲ್ಲಿ ಅಗ್ನಿ ಪ್ರವೇಶವನ್ನು ಮಾಡಿ ತನ್ನ ಗಂಡನ ಬಳಿ ಹೋದಳು. ಇದು ಸತಿಯ ಆಚರಣೆಯ ವಿಧಾನ. ವೇದಗಳು ಏನು ಹೇಳುತ್ತವೋ ಅವುಗಳನ್ನು ನಾವು ಪಾಲಿಸಬೇಕು. ವಾದ ಮಾಡಬಾರದು, ವಿತಂಡವಾದ ಮಾಡಬಾರದು. ಏಕೆಂದರೆ ಅದು ಭಗವಂತನ ಆಜ್ಞೆ, ವೇದಗಳು ಭಗವಂತನ ಆಜ್ಞೆ. ನಮಗೆ ಅರ್ಥಗಳು ತಿಳಿಯದೇ ಇರಬಹುದು, ಸದ್ಯಕ್ಕೆ ಗೊತ್ತಾಗದೇ ಇರಬಹುದು, ಆದರೆ ಅವುಗಳನ್ನು ನಾವು ಅಂಗೀಕರಿಸಬೇಕು. ನಮ್ಮ ಶಿಸ್ತನ್ನು ನೋಡಿ, ಪ್ರಾಮಾಣಿಕತೆಯನ್ನು ನೋಡಿ, ಭಕ್ತಿ ಸೇವೆಯನ್ನು ನೋಡಿ ಗುರುಗಳೇ ಜ್ಞಾನವನ್ನು ಉತ್ತರಗಳನ್ನು ನೀಡುತ್ತಾರೆ. ಇದು ಸತ್ಯ. ಉದಾಹರಣೆಗೆ ವೇದಗಳಲ್ಲಿ ಒಂದು ಜೀವರಾಶಿಯ ಮೂಲೆ ಅಂದರೆ ಬೋನ್ ಅಮಂಗಳಕರವಾದದ್ದು ಎಂದು ಹೇಳಿದೆ. ಮಲಮೂತ್ರವನ್ನು ಅಶುದ್ಧ ಮುಚಿ ಎಂದು ಹೇಳಿದೆ. ಆದರೆ ಅದೇ ವೇದಗಳಲ್ಲಿ ಸಮುದ್ರದ ಶಂಖವು ಮಂಗಳಕರ ಎಂದು ಹೇಳಿದೆ. ಶಂಖು ಕೂಡ ಒಂದು ಜೀವಿಯ ಮೂಲೆನೆ, ಬೋನ್. ನಂತರ ಗೋಮೂತ್ರವು ಶ್ರೇಷ್ಠ ಎಂದು ಹೇಳಿದೆ. ಹಸುವಿನ ವಿಸರ್ಜನೆ ಮಂಗಳಕರ ಎಂದು ಹೇಳಿದೆ. ನೋಡಿ, ಒಂದು ಕಡೆ ಮೂತ್ರ ವಿಸರ್ಜನೆಗಳನ್ನು ಅಶುದ್ಧ ಎಂದು ಹೇಳಿದೆ ಅದೇ ವೇದಗಳು, ಈಗ ಮತ್ತೊಂದು ಕಡೆ ಗೋಮೂತ್ರವು ಗೋ ಅರ್ಕವು ಮಂಗಳಕರವಾದದ್ದು, ಶುಚಿಕರವು, ಎಲ್ಲ ಅಶುದ್ಧಗಳನ್ನು ನಾಶ ಮಾಡುತ್ತದೆ ಎಂದು ಹೇಳುತ್ತದೆ. ಇದನ್ನು ನಾವು ಅಂಗೀಕರಿಸಬೇಕು, ಏಕೆಂದರೆ ಇದು ಸತ್ಯವಾಗಿರುತ್ತದೆ. ಇದು ಇಂದಿನ ಆಧುನಿಕ ವಿಜ್ಞಾನವು ಕೂಡ ಒಪ್ಪುತ್ತದೆ, ಅಂಗೀಕರಿಸುತ್ತದೆ. ಈಗ ಈ ಬಾಹುಕನ ಹೆಂಡತಿಯು ಅಗ್ನಿಯನ್ನು ಪ್ರವೇಶಿಸಬೇಕಾದರೆ ಗರ್ಭಿಣಿಯಾಗಿರುತ್ತಾಳೆ. ಇದು ಅವಳಿಗೆ ಗೊತ್ತಿರುವುದಿಲ್ಲ. ಆ ಸಮಯದಲ್ಲಿ ಅಗ್ನಿಯನ್ನು ಇನ್ನು ಪ್ರವೇಶ ಮಾಡಬೇಕಾಗಿರುವ ಸಮಯದಲ್ಲಿ ಔರ್ವ ಮುನಿಗಳು ಬರುತ್ತಾರೆ. ಅವರಿಗೆ ಈ ವಿಷಯವು ಗೋಚರವಾಗುತ್ತದೆ. ಆಗ ಬಾಹುಕನ ಹೆಂಡತಿಯನ್ನು ತಡೆಯುತ್ತಾರೆ, ಅಗ್ನಿ ಪ್ರವೇಶವನ್ನು ತಡೆಯುತ್ತಾರೆ, ಅಗ್ನಿ ಪ್ರವೇಶವನ್ನು ನಿಲ್ಲಿಸುತ್ತಾರೆ, ವಿಷಯವನ್ನು ಹೇಳುತ್ತಾರೆ. ಏಕೆಂದರೆ ಗರ್ಭಿಣಿ ಸ್ತ್ರೀಯರು ಹೀಗೆ ಮಾಡುವಂತಿಲ್ಲ. ಈಗ ಇದನ್ನು ತಿಳಿದ ಇತರ ಸಹಪತ್ನಿಯರು, ನಮಗೆ ಇಲ್ಲದ ಮಗುವು ಇವಳಿಗೆ ಮಾತ್ರ ಏಕೆ ಇಂತಹ ಭಾಗ್ಯ ಎಂದು ಗರ್ಭದಲ್ಲಿರುವ ಮಗುವನ್ನು ಸಾಯಿಸಲು ವಿಷವನ್ನು ಗೊತ್ತಿಲ್ಲದೆ ಆಹಾರದಲ್ಲಿ ಮಿಶ್ರಣ ಮಾಡುತ್ತಾರೆ. ವಿಷವನ್ನು ಹಾಕುತ್ತಾರೆ. ಆದರೆ ಅವಳ ಗರ್ಭದಲ್ಲಿರುವ ಮಗುವಿಗೆ ವಿಷವು ಕೆಲಸ ಮಾಡುವುದಿಲ್ಲ, ಆ ವಿಷದ ಜೊತೆಯಲ್ಲಿ ಆಚೆ ಬರುತ್ತಾನೆ, ಹುಟ್ಟುತ್ತಾನೆ. ಅವನ ಹೆಸರೇ ಸಾಗರ ಮಹಾರಾಜ. ಈ ಸಾಗರ ಮಹಾರಾಜನ ಪುತ್ರರು ಆಳವಾದ ಹಳ್ಳ ಮಾಡಿದ ಜಾಗಕ್ಕೆ ಗಂಗಾಸಾಗರ ಎಂದು ಹೆಸರು ಬಂತು. ಈ ಸಾಗರ ಮಹಾರಾಜನ ಕಥೆಯನ್ನು ಅವನ ವಂಶದವರನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ. ಗಂಗಾದೇವಿಯ ಚರಿತ್ರೆಯನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ. ಹರೇ ಕೃಷ್ಣ.